ಸ್ಕಂದ 6 ಅಧ್ಯಾಯ 16 ಚಿತ್ರಕೇತು ರಾಜನು ಪರಮಪ್ರಭುವನ್ನು ಕಂಡದ್ದು. ಶುಕಮುನಿಗಳು ಹೇಳಿದರು, ನನ್ನ ಪ್ರಿಯನಾದ ಪರೀಕ್ಷಿತ ರಾಜನೇ, ನಾರದ ಮಹರ್ಷಿಗಳು ಯೋಗ ಸಿದ್ಧಿಯ ಬಲದಿಂದ ಚಿತ್ರಕೇತುವಿನ ಮೃತ ಪುತ್ರನನ್ನು ಬದುಕಿಸಿ ಶೋಕಿಸುತ್ತಿದ್ದ ಬಂಧು ಬಾಂಧವರೆದುರಿಗೆ ತಂದು ನಿಲ್ಲಿಸಿ ಹೀಗೆ ನುಡಿದರು. ಹೇ ಜೀವಿಯೇ, ನಿನಗೆ ಸಕಲ ಸೌಭಾಗ್ಯಗಳೂ ಒದಗಿ ಬರಲಿ. ನಿನ್ನ ಮಾತಾಪಿತೃಗಳ ಕಡೆ ನೋಡು. ನಿನ್ನ ಮರಣವೇ ಕಾರಣವಾಗಿ ನಿನ್ನ ಗೆಳೆಯರು ಬಂಧು ಬಳಗವು ಅತೀವವಾಗಿ ಶೋಕಪೀಡಿತರಾಗಿದ್ದಾರೆ. ನೀನು ಅಕಾಲದಲ್ಲಿ ಮರಣ ಹೊಂದಿದೆಯಾದ್ದರಿಂದ ನಿನಗಿದ್ದ ಆಯುಷ್ಯದ ಶೇಷ ಭಾಗವು ಇನ್ನೂ ಹಾಗೆಯೇ ಇದೆ. ನೀನು ಪುನಃ ನಿನ್ನ ಪಾರ್ಥಿವ ಶರೀರವನ್ನು ಪ್ರವೇಶಿಸಿ ಬಂಧು ಮಿತ್ರರ ಒಡನೆ ಇದ್ದು ಸಂತೋಷದಿಂದ ಜೀವಿಸು. ರಾಜಸಿಂಹಾಸನವನ್ನು ಪಡೆದು ನಿನ್ನ ತಂದೆಯ ದ್ವಾರ ಬಂದಿರುವ ಅತುಲೈಶ್ವರ್ಯವನ್ನು ಅನುಭವಿಸು. ನಾರದ ಮಹರ್ಷಿಗಳ ಯೋಗಶಕ್ತಿಯ ಫಲವಾಗಿ ಜೀವಿಯು ತನ್ನ ಪಾರ್ಥಿವ ಶರೀರವನ್ನು ಅಲ್ಪ ಕಾಲಾವಧಿಯೆಂದು ಪ್ರವೇಶಿಸಿ ನಾರದರ ಅರಿಕೆಗೆ ಉತ್ತರ ಕೊಟ್ಟನು. ಜೀವಿಯು ಹೇಳಿದನು, ಜೀವಿಯಾದ ನಾನು ನನ್ನ ಕಾಮ್ಯಕರ್ಮಗಳು ನೀಡುವ ಫಲದ ಪರಿಣಾಮವಾಗಿ ಒಂದು ದೇಹದಿಂದ ಇನ್ನೊಂದಕ್ಕೆ ಸ್ಥಳಾಂತರ ಹೊಂದುವೆನು. ಈ ಸುತ್ತುವಿಕೆಯಲ್ಲಿ ಒಮ್ಮೆ ದೇವತೆಗಳ ರೂಪದಲ್ಲಿ, ಕೆಲವೊಮ್ಮೆ ಕ್ಷುದ್ರ ಜಂತುಗಳ ರೂಪದಲ್ಲಿ, ಕೆಲವೊಮ್ಮೆ ಸಸ್ಯಗಳ ರೂಪದಲ್ಲಿ ಮತ್ತು ಮನುಷ್ಯ ರೂಪದಲ್ಲಿ ಈ ಪರಿಯಾಗಿ ದೇಹ ಪರಿವರ್ತನೆ ಹೊಂದುತ್ತಾ ನಡೆದಿರುವೆನು. ಆದ್ದರಿಂದ ನನ್ನ ಯಾವ ಜನ್ಮದಲ್ಲಿ ಯಾವ ರೂಪದಲ್ಲಿ ಈ ಇವರು ನನಗೆ ತಾಯಿ ತಂದೆಗಳಾಗಿದ್ದರು? ನನಗೆ ಯಾರೂ ತಾಯಿಯಲ್ಲ, ಯಾರೂ ತಂದೆಯಲ್ಲ. ಇಲ್ಲಿ ಕಾಣುತ್ತಿರುವ ಇವರನ್ನು ನನ್ನ ತಾಯಿ ತಂದೆಗಳೆಂದು ಹೇಗೆ ಒಪ್ಪಿಕೊಳ್ಳಲಿ? ಜೀವಿಯನ್ನು ಹೊತ್ತು ಸಾಗಿಸುವ ನದಿಯಂತೆ ಮುಂದೆ ಹೋಗುವ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಕಾಲಕ್ರಮದಲ್ಲಿ ಸ್ನೇಹಿತರು, ಬಂಧು ಬಾಂಧವರು ಮತ್ತು ಶತ್ರುಗಳಾಗುತ್ತಾರೆ. ಜೀವಿಗಳು ತಟಸ್ಥ ಸ್ಥಿತಿಯಲ್ಲೂ ವರ್ತಿಸುತ್ತಾರೆ, ಧ್ಯಾನ ಮಾಡುತ್ತಾರೆ, ಒಬ್ಬರನ್ನೊಬ್ಬರು ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಾರೆ ಮತ್ತು ಇನ್ನೂ ಅನೇಕ ಸಂಬಂಧಗಳಲ್ಲಿ ವ್ಯವಹರಿಸುತ್ತಾರೆ. ಹೀಗಿದ್ದು ವ್ಯಾವಹಾರಿಕ ಸಂಬಂಧಗಳಿದ್ದರೂ ಕೂಡ ಯಾರೂ ಶಾಶ್ವತವಾದ ಸಂಬಂಧಿಗಳಲ್ಲ. ಹೇಗೆ ಬಂಗಾರವೇ ಮತ್ತಿತರ ವಸ್ತುಗಳು ಕೊಂಡುಕೊಳ್ಳುವ ಇಲ್ಲವೇ ಮಾರುವ ವ್ಯವಹಾರದಲ್ಲಿ ನಿರಂತರವಾಗಿ ಕೈ ಬದಲಿಸುತ್ತವೆಯೋ, ಹಾಗೆಯೇ ಜೀವಿಯೂ ಕೂಡ ಕಾಮ್ಯಕರ್ಮಗಳ ಫಲವಾಗಿ ಒಬ್ಬನಾದ ತರುವಾಯ ಮತ್ತೊಬ್ಬ ತಂದೆಯಿಂದ ನಾನಾ ಜೀವಯೋನಿಗಳಲ್ಲಿ, ನಾನಾ ದೇಹಗಳಲ್ಲಿ ಸಾಗಿಸಲ್ಪಟ್ಟು ಇಡೀ ಬ್ರಹ್ಮಾಂಡವೆಲ್ಲ ಅಲೆಯುತ್ತಾನೆ. ಕೆಲವು ಜೀವಿಗಳು ಮನುಷ್ಯವರ್ಗದಲ್ಲಿಯೂ, ಇತರರು ಪ್ರಾಣಿವರ್ಗದಲ್ಲಿಯೂ ಜನ್ಮ ತಾಳುತ್ತಾರೆ. ಎರಡೂ ವರ್ಗಗಳವರು ಜೀವಿಗಳೇ, ಆದರೂ ಅವರ ನಡುವಿನ ಬಾಂಧವ್ಯವು ಅಶಾಶ್ವತವಾದುದು. ಪ್ರಾಣಿಯೊಂದು ಮಾನವನೊಬ್ಬನ ವಶದಲ್ಲಿ ಕೆಲವು ಕಾಲ ಇರಬಹುದು, ತರುವಾಯ ಅದೇ ಪ್ರಾಣಿಯು ಬೇರೊಬ್ಬ ಮಾನವನ ವಶಕ್ಕೆ ವರ್ಗಾಯಿತವಾಗಬಹುದು. ಪ್ರಾಣಿಯು ಅವನ ವಶದಿಂದ ಹೋದೊಡನೆಯೇ ಅದರ ಮೊದಲಿನ ಮಾಲೀಕನಿಗೆ ಒಡೆತನದ ಭಾವ ಇರುವುದಿಲ್ಲ. ಪ್ರಾಣಿಯು ಅವನ ಬಳಿ ಇದ್ದಷ್ಟು ಕಾಲವೂ ಅದರ ಬಗೆಗೆ ಅವನಿಗೆ ಸಂಬಂಧವಿದ್ದಿತು, ಅದು ಮಾರಾಟವಾಗಿ ಹೋದ ಕೂಡಲೇ ಸಂಬಂಧವೂ ಹೋಯಿತು. ನಾಶ ಹೊಂದತಕ್ಕ ದೇಹಗಳನ್ನು ಅವಲಂಬಿಸಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಜೊತೆಗೂಡಬಹುದಾದರೂ ಜೀವಿಯು ಶಾಶ್ವತನು. ವಾಸ್ತವವಾಗಿ ಜೀವಿಸುವುದು ಅಥವಾ ಇಲ್ಲವಾಗುವುದು ದೇಹವೇ ಹೊರತು ಜೀವಿಯಲ್ಲ. ಜೀವಿಯು ಹುಟ್ಟುತ್ತಾನೆಂದಾಗಲಿ ಅಥವಾ ಗತಿಸುತ್ತಾನೆಂದಾಗಲಿ ಯಾರೂ ಒಪ್ಪಿಕೊಳ್ಳಬಾರದು. ತಂದೆಯರು ಅಥವಾ ತಾಯಿಯರು ಎಂದು ಕರೆಸಿಕೊಳ್ಳುವವರೊಡನೆ ಜೀವಿಗೆ ವಸ್ತುತಃ ಯಾವ ಸಂಬಂಧವೂ ಇಲ್ಲ. ತನ್ನ ಪೂರ್ವದ ಕಾಮ್ಯಕರ್ಮಗಳ ಫಲವಾಗಿ ಯಾರೋ ಒಬ್ಬ ತಂದೆ ಮತ್ತು ತಾಯಿಯ ಮಗನಾಗಿ ಜನಿಸಿದೊಡನೆ ಆ ತಂದೆ ತಾಯಿಯರು ಕೊಟ್ಟ ದೇಹದೊಂದಿಗೆ ಜೀವಿಗೆ ಸಂಬಂಧವಿದೆ. ಹೀಗಾಗಿ ಜೀವಿಯು ಜನ್ಮ ಕೊಟ್ಟವರನ್ನು ತಂದೆ ತಾಯಿಗಳೆಂದು ಹುಸಿಯಾಗಿ ಅಂಗೀಕರಿಸಿ ವಾತ್ಸಲ್ಯದಿಂದ ನಡೆದುಕೊಳ್ಳುತ್ತಾನೆ. ಜೀವಿಯ ಮರಣಾನಂತರ ಸಂಬಂಧವು ಮುಗಿಯಿತು. ಇಂತಹ ಸನ್ನಿವೇಶದಲ್ಲಿ ಜೀವಿಯು ಹರ್ಷ ಅಥವಾ ಶೋಕಗಳೊಡನೆ ಮಿಥ್ಯಾ ಸಂಬಂಧಕ್ಕೆ ಒಳಪಡಬಾರದು. ವಾಸ್ತವವಾಗಿ ಆದಿ ಅಂತ್ಯಗಳಿಲ್ಲವಾದುದರಿಂದ ಜೀವಿಯು ನಿರಂತರನು ಹಾಗೂ ಅವಿನಾಶಿ. ಅವನು ಹುಟ್ಟುವುದೂ ಇಲ್ಲ, ಮರಣ ಹೊಂದುವುದೂ ಇಲ್ಲ. ಅವನು ಎಲ್ಲ ಬಗೆಯ ದೇಹಗಳ ಹಿಂದಿನ ಮೂಲತತ್ವ. ಆದರೂ ಅವನು ದೇಹದ ವರ್ಗಕ್ಕೆ ಸೇರಿದವನಾಗುವುದಿಲ್ಲ. ಜೀವಿಯು ಎಷ್ಟು ಮಹತ್ತರನಾದವನೆಂದರೆ ಅವನು ಭಗವಂತನಿಗೆ ಸಮನಾದವನು. ಹೀಗಿದ್ದರೂ ಅವನು ಬಹು ಚಿಕ್ಕವನಾದುದರಿಂದ ಬಹಿರಂಗ ಶಕ್ತಿ ಒಡ್ಡುವ ಮಾಯೆಗಳತ್ತ ಒಲಿಯಬಹುದು. ಈ ಕಾರಣದಿಂದಾಗಿ ತನಗೆ ಬೇಕಾದ ದೇಹಗಳನ್ನು ತನ್ನ ಅಪೇಕ್ಷೆಗಳಿಗೆ ಅನುಗುಣವಾಗಿ ತಾನೇ ಸೃಷ್ಟಿಸಿಕೊಳ್ಳುತ್ತಾನೆ. ಈ ಜೀವಿಗೆ ಯಾರೂ ಪ್ರಿಯರಲ್ಲ, ಯಾರೂ ಅಪ್ರಿಯರೂ ಅಲ್ಲ. ತನ್ನದಿಂದಾಗಲಿ ಅನ್ಯರದಿಂದಾಗಲಿ ಜೀವಿಯು ತಾರತಮ್ಯವನ್ನು ಮಾಡುವುದಿಲ್ಲ. ಅವನು ಏಕಮೇವಾದ್ವಿತೀಯನು. ಇದನ್ನೇ ಬೇರೆ ಶಬ್ದಗಳಲ್ಲಿ ಹೇಳಿದರೆ ಅವನನ್ನು ಶತ್ರುಗಳಾಗಲಿ, ಮಿತ್ರರಾಗಲಿ, ಹಿತೈಷಿಗಳಾಗಲಿ, ತಂಟೆಕೋರರಾಗಲಿ ಬಾಧಿಸಲಾರರು. ಅವನು ವೀಕ್ಷಕನೂ ಮಾತ್ರ. ಮಾನವರ ವಿವಿಧ ಗುಣಗಳಿಗೆ ಸಾಕ್ಷೀಭೂತನಾದವನು. ಕಾರ್ಯಕಾರಣ ನಿಯಮದ ಸೃಷ್ಟಿಕರ್ತನಾದ ಭಗವಂತನು ಕಾಮ್ಯಕರ್ಮಗಳ ಫಲಿತಾಂಶವಾದ ಸುಖ ದುಃಖಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಭೌತಿಕ ಶರೀರವನ್ನು ಹೊಂದಿರಬೇಕೇ ಬೇಡವೇ ಎಂಬ ವಿಷಯದಲ್ಲಿ ಸಂಪೂರ್ಣವಾಗಿ ಸ್ವತಂತ್ರನು. ಅವನಿಗೆ ಭೌತಿಕ ಶರೀರವಿಲ್ಲವಾದ್ದರಿಂದ ಅವನು ಎಂದೂ ಪಕ್ಷಪಾತವಿಲ್ಲದವನು. ಜೀವಿಗಳು ಭಗವಂತನ ವಿಭಿನ್ನಾಂಶಗಳಾದ ಕಾರಣ ಭಗವಂತನ ಗುಣಗಳನ್ನು ಅಲ್ಪ ಪ್ರಮಾಣದಲ್ಲಿ ಪಡೆದಿರುತ್ತಾರೆ. ಈ ಕಾರಣ ವ್ಯಕ್ತಿಯು ಶೋಕದಿಂದ ಪ್ರಭಾವಿತನಾಗಬಾರದು. ಶುಕಮುನಿಗಳು ಮುಂದುವರೆಸಿ ಹೇಳಿದರು, ಚಿತ್ರಕೇತು ಮಹಾರಾಜನ ಮಗನ ರೂಪದಲ್ಲಿದ್ದ ಬದ್ಧಾತ್ಮವು ಈ ಪರಿಯಾಗಿ ಮಾತನಾಡಿ ಹೊರಟು ಹೋದಾಗ ಮೃತಪುತ್ರನ ತಂದೆಯಾದ ಚಿತ್ರಕೇತುವು ಮತ್ತಿತರ ಬಂಧುಗಳು ವಿಸ್ಮಿತರಾದರು. ಮೃತನೊಂದಿಗೆ ತಮಗಿದ್ದ ಬಾಂಧವ್ಯವೇ ಕಾರಣವಾಗಿ ತಮ್ಮಲ್ಲಿದ್ದ ಮಮತೆ ಎಂಬ ಸಂಕೋಲಿಗಳನ್ನು ಕಳಚಿ ಎಸೆದು ಶೋಕಿಸುವುದನ್ನು ನಿಲ್ಲಿಸಿದರು. ಬಂಧುವರ್ಗದವರು ಮೃತ ಮಗುವಿನ ಪಾರ್ಥಿವ ಶರೀರವನ್ನು ದಹನ ಮಾಡಿ ಸೂಕ್ತ ರೀತಿಯಲ್ಲಿ ಉತ್ತರ ಕ್ರಿಯಾವಿಧಿಗಳನ್ನು ಪೂರೈಸಿ ಮೋಹದಲ್ಲಿ ಸೆರೆಸಿಕ್ಕಿಸುವ ಮಮತೆ, ಶೋಕ, ಕ್ರೋಧ ಮತ್ತು ನೋವುಗಳನ್ನು ಪರಿತ್ಯಜಿಸಿದರು. ಪುತ್ರಪ್ರೇಮದಂತಹ ವಾತ್ಸಲ್ಯವನ್ನು ತೊರೆಯುವುದು ನಿಸ್ಸಂಶಯವಾಗಿಯೂ ಬಹು ಕಠಿಣ. ಚಿತ್ರಕೇತುವು ಇತರ ಬಂಧುಗಳು ಬಹು ಸುಲಭವಾಗಿಯೇ ವಾತ್ಸಲ್ಯವನ್ನು ತೊರೆದರು. ಮಗುವಿಗೆ ವಿಷಪ್ರಾಶನ ಮಾಡಿಸಿದ್ದ ಕೃತದ್ಯುತಿಯ ಓರಿಗೆಯ ರಾಣಿಯರು ಬಹುವಾಗಿ ಲಜ್ಜಿತರಾದರು. ದೇಹಕಾಂತಿಯನ್ನು ಕಳೆದುಕೊಂಡರು. ಹೇ ರಾಜನೇ, ಶೋಕಕಾಲದಲ್ಲಿ ಆ ರಾಣಿಯರು ಅಂಗಿರನ ಉಪದೇಶವನ್ನು ನೆನಪಿಗೆ ತಂದುಕೊಂಡು ಪುತ್ರವತಿಯರಾಗಬೇಕೆಂಬ ಅಪೇಕ್ಷೆಯನ್ನು ತೊರೆದರು. ಬ್ರಾಹ್ಮಣರ ಸಲಹೆಯಂತೆ ಯಮುನಾ ತೀರಕ್ಕೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರು. ಬ್ರಾಹ್ಮಣರಾದ ಅಂಗಿರ ಮತ್ತು ನಾರದರ ಉಪದೇಶಗಳಿಂದ ತಿಳಿವು ಮೂಡಿದ ಮೇಲೆ ಚಿತ್ರಕೇತುವಿಗೆ ಆಧ್ಯಾತ್ಮಿಕ ಜ್ಞಾನದ ಸಂಪೂರ್ಣವಾದ ಅರಿವು ಉಂಟಾಯಿತು. ಕೆಸರಿನ ಹೊಂಡದಿಂದ ಹೊರಬಂದ ಆನೆಯಂತೆ ಚಿತ್ರಕೇತುರಾಜನು ಸಂಸಾರವೆಂಬ ಕಗ್ಗತ್ತಲಿನ ಬಾವಿಯಿಂದ ಹೊರಬಂದನು. ರಾಜನು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ವಿಧಿವತ್ತಾದ ಆಚರಣೆಗಳನ್ನು ಪೂರೈಸಿ ಪಿತೃಗಳಿಗೆ ಮತ್ತು ದೇವತೆಗಳಿಗೆ ಜಲತರ್ಪಣವನ್ನು ಕೊಟ್ಟನು. ತನ್ನ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಬಹು ಗಂಭೀರವಾದ ರೀತಿಯಲ್ಲಿ ನಿಯಂತ್ರಿಸಿಕೊಳ್ಳುತ್ತಾ ಬ್ರಹ್ಮನ ಇಬ್ಬರು ಪುತ್ರರಿಗೆ, ಎಂದರೆ ಅಂಗಿರ ಮತ್ತು ನಾರದರಿಗೆ, ಗೌರವಪೂರ್ವಕವಾಗಿ ನಮಿಸಿದನು. ತರುವಾಯ ಇಂದ್ರಿಯ ನಿಗ್ರಹವನ್ನು ಸಾಧಿಸಿದ್ದ ಭಕ್ತನೂ ಶರಣಾಗತನಾದವನು ಆದ ಚಿತ್ರಕೇತುವಿನ ವಿಷಯದಲ್ಲಿ ಸುಪ್ರೀತರಾದ ಮಹಾಪುರುಷ ನಾರದ ಋಷಿಗಳು ಮುಂದೆ ಬರುವ ಮಂತ್ರವನ್ನು ಉಪದೇಶಿಸಿದರು. ಓಂಕಾರದಿಂದ ಸಂಬೋಧಿಸಲಾಗುವ ಹೇ ಭಗವಂತನೇ, ಹೇ ದೇವೋತ್ತಮ ಪರಮಪುರುಷನೇ, ನಿನಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಹೇ ಭಗವಂತನಾದ ವಾಸುದೇವನೇ, ನಿನ್ನನ್ನು ಕುರಿತು ಧ್ಯಾನಿಸುವೆನು. ಹೇ ಭಗವಂತನಾದ ಪ್ರದ್ಯುಮ್ನನೇ, ಅನಿರುದ್ಧನೇ, ಸಂಕರ್ಷಣನೇ, ನಿಮಗೆಲ್ಲ ನನ್ನ ಭಕ್ತಿ ಪುರಸ್ಸರವಾದ ನಮಸ್ಕಾರಗಳು. ಹೇ ಆಧ್ಯಾತ್ಮಿಕ ಶಕ್ತಿಕೋಶವೇ, ಪರಮಾನಂದನೇ, ನಿನಗೆ ನನ್ನ ಗೌರವಯುತ ನಮನಗಳು. ಸ್ವಪರಿಪೂರ್ಣನು ಮಹಾಶಾಂತನೂ ಆದವನೇ, ಹೇ ಅಂತಿಮ ಸತ್ಯಸ್ವರೂಪನೇ, ಏಕಮೇವಾದ್ವಿತೀಯನೇ, ನೀನು ಬ್ರಹ್ಮನ್. ಪರಮಾತ್ಮನು, ಭಗವಂತನು, ಎಲ್ಲ ಕೋಶಗಳ ಎಲ್ಲ ಜ್ಞಾನಗಳ ಕೋಶವು ನೀನಾಗಿರುವೆ. ನಿನಗಿದೋ ನನ್ನ ಆದರಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಿನ್ನ ಆತ್ಮಾನಂದವನ್ನು ಅನುಭವಿಸುತ್ತಾ ನೀನು ಸದಾಕಾಲವು ಭೌತಿಕ ಪ್ರಕೃತಿಯ ಅಲೆಗಳಿಗೆ ಅತೀತನು. ಆದ್ದರಿಂದ ನನ್ನ ಪ್ರಭುವೇ, ನಿನಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಇಂದ್ರಿಯಗಳ ಪರಮ ನಿಯಾಮಕನು ನೀನು. ನಿನ್ನ ವಿಸ್ತೃತ ರೂಪಗಳು ವಿಪುಲವಾಗಿವೆ. ನೀನು ಅತ್ಯಂತ ಶ್ರೇಷ್ಠನು. ಆದ್ದರಿಂದ ನಿನಗೆ ನನ್ನ ಗೌರವಯುತವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಲೌಕಿಕವಾದ ನಾಮರೂಪಗಳು ಭಗವಂತನಿಗೆ ಅನ್ವಯಿಸುವುದಿಲ್ಲವಾದ ಕಾರಣ ಬದ್ಧಾತ್ಮನ ಮಾತುಗಳು ಮತ್ತು ಮನಸ್ಸು ದೇವೋತ್ತಮ ಪರಮಪುರುಷನನ್ನು ಸಮೀಪಿಸಲಾರವು. ಭಗವಂತನು ಸಂಪೂರ್ಣವಾಗಿ ಆಧ್ಯಾತ್ಮಿಕನಾಗಿದ್ದು ಸ್ಥೂಲ ಇಲ್ಲವೇ ಸೂಕ್ಷ್ಮ ರೂಪಗಳ ಗ್ರಹಿಕೆಗೆ ಸಿಕ್ಕದವನು. ನಿರಾಕಾರ ಬ್ರಹ್ಮನ್ ಅವನ ಒಂದು ರೂಪ. ಅವನು ಸಂತೋಷದಿಂದ ನಮ್ಮನ್ನು ರಕ್ಷಿಸಲಿ. ಪೂರ್ತಿಯಾಗಿ ಮಣ್ಣಿನಿಂದಲೇ ಮಾಡಿದ ಗಡಿಗೆಗಳನ್ನು ಅವುಗಳ ನಿರ್ಮಾಣದ ನಂತರ ಮಣ್ಣಿನ ಮೇಲೆಯೇ ಇಡಲಾಗುವುದು. ಮಡಕೆಗಳು ಒಡೆದು ಹೋದಾಗ ಅವು ಪುನಃ ಮಣ್ಣಾಗಿಯೇ ಪರಿವರ್ತಿತವಾಗುತ್ತವೆ. ಹಾಗೆಯೇ ಈ ಜಗತ್ತು ವ್ಯಕ್ತವಾದದ್ದು ಪರಬ್ರಹ್ಮನಿಂದ. ಅದು ಅವನಲ್ಲಿಯೇ ಇದ್ದು ಆ ಪರಮ ಬ್ರಹ್ಮನಿಂದಲೇ ಲಯ ಹೊಂದುವುದು. ಭಗವಂತನು ಬ್ರಹ್ಮನ್ನಿಗೂ ಕಾರಣಭೂತನು. ಆದುದರಿಂದ ಭಗವಂತನಿಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸೋಣ. ಪರಮಶ್ರೇಷ್ಠನಾದ ಬ್ರಹ್ಮನ್ ದೇವೋತ್ತಮ ಪರಮಪುರುಷನಿಂದ ಉದ್ಭವಿಸಿ ಗಗನದಂತೆ ವಿಸ್ತರಿಸುತ್ತದೆ. ಯಾವುದೇ ಭೌತಿಕ ವಸ್ತುವಿನ ಸ್ಪರ್ಶವಿಲ್ಲದಿದ್ದರೂ ಹೊರಗೂ ಒಳಗೂ ಇರುತ್ತದೆ. ಹೀಗಿದ್ದು ಮನಸ್ಸು, ಬುದ್ಧಿ, ಇಂದ್ರಿಯಗಳು ಮತ್ತು ಜೀವಶಕ್ತಿಗಳು ಭಗವಂತನನ್ನು ಸೋಕಲಾರವು. ಅವನನ್ನು ಅರಿಯಲು ಅವಕ್ಕೆ ಸಾಧ್ಯವಿಲ್ಲ. ಆತನಿಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳು. ಕೆಂಪಗೆ ಕಾಯಿಸಿದ ಕಬ್ಬಿಣವು ಗಾಳಿಯ ಸಹವಾಸದಿಂದ ಸುಡುವಂತೆ ಇಂದ್ರಿಯಗಳು, ಜೀವ, ಚೈತನ್ಯ, ಮನಸ್ಸು ಮತ್ತು ಬುದ್ಧಿ ಇವು ಕೇವಲ ಭೌತಿಕವಾದ ಜಡವಸ್ತುಗಳ ಉಂಡೆಯಾದರೂ ದೇವೋತ್ತಮ ಪರಮಪುರುಷನು ಪ್ರಜ್ಞೆಯ ಒಂದು ಕಣವನ್ನು ತುಂಬಿದಾಗ ಕಾರ್ಯನಿರ್ವಹಿಸಬಲ್ಲವು. ಬೆಂಕಿಯಿಂದ ಕಾಯಿಸಿದ ಹೊರತು ಕಬ್ಬಿಣವು ಹೇಗೆ ಉರಿಯುವುದಿಲ್ಲವೋ ಹಾಗೆ ದೇಹದ ಇಂದ್ರಿಯಗಳು ಪರಮಶ್ರೇಷ್ಠನಾದ ಬ್ರಹ್ಮನ್ನ ಕೃಪೆಯಿಲ್ಲದೆ ಕಾರ್ಯ ಮಾಡಲಾರವು. ಆಧ್ಯಾತ್ಮಿಕ ಜಗತ್ತಿನ ಅತ್ಯುನ್ನತ ಗೃಹಲೋಕದಲ್ಲಿ ವಾಸಿಸುತ್ತಿರುವ ಹೇ ದಿವ್ಯ ಪ್ರಭುವೆ, ಶ್ರೇಷ್ಠರಾದ ಭಕ್ತಜನಸ್ತೋಮದ ಕಮಲದ ಮೊಗ್ಗುಗಳಂತಿರುವ ಕರಗಳು ನಿನ್ನೆರಡು ಪಾದಕಮಲಗಳನ್ನು ಸದಾಕಾಲ ಒತ್ತುತ್ತಿವೆ. ಷಡೈಶ್ವರ್ಯ ಪೂರ್ಣನಾದ ನೀನು ದೇವೋತ್ತಮ ಪರಮಪುರುಷನು. ಪುರುಷ ಸೂಕ್ತ ಪ್ರಾರ್ಥನಾ ಶ್ಲೋಕದಲ್ಲಿ ಉಕ್ತನಾಗಿರುವ ಪರಮಪುರುಷನೇ ನೀನು. ಅತ್ಯಂತ ಪರಿಪೂರ್ಣನಾದ ನೀನು ಎಲ್ಲ ಯೋಗ ಸಿದ್ಧಿಗಳನ್ನು ಸ್ವಯಂ ಸಾಕ್ಷಾತ್ಕರಿಸಿಕೊಂಡವನು. ನಿನಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಶುಕಮುನಿಗಳು ಮುಂದುವರಿಸಿ ಹೇಳಿದರು. ನಾರದರು ಪೂರ್ಣವಾಗಿ ಶರಣಾಗತನಾಗಿದ್ದ ಚಿತ್ರಕೇತುವಿನ ಗುರುಗಳಾದರು. ಬಳಿಕ ಈ ಪ್ರಾರ್ಥನೆಯ ಮೂಲಕ ಉಪದೇಶ ನೀಡಿದರು. ತರುವಾಯ ನಾರದರು ಅಂಗಿರನ ಜೊತೆಗೂಡಿ ಅತ್ಯುನ್ನತ ಗ್ರಹವ್ಯೂಹವಾದ ಬ್ರಹ್ಮಲೋಕಕ್ಕೆ ತೆರಳಿದರು. ಚಿತ್ರಕೇತುವು ಉಪವಾಸ ವ್ರತ ಕೈಗೊಂಡು ಬರೀ ಜಲಪಾನ ಮಾಡುತ್ತಾ ನಾರದ ಮುನಿಗಳು ಉಪದೇಶಿಸಿದ ಮಂತ್ರವನ್ನು ಗಮನವಿಟ್ಟು ಬಹು ಎಚ್ಚರಿಕೆಯಿಂದ ಒಂದು ವಾರಗಳ ಕಾಲ ನಿರಂತರವಾಗಿ ಜಪಿಸಿದನು. ಹೇ ಪರೀಕ್ಷಿತ್ ರಾಜನೇ, ಗುರುವು ಉಪದೇಶಿಸಿದ ಮಂತ್ರವನ್ನು ಒಂದು ವಾರ ಕಾಲ ಮೇಲಿಂದ ಮೇಲೆ ಜಪಿಸಿದ್ದರ ಫಲವಾಗಿ ಚಿತ್ರಕೇತುವು ವಿದ್ಯಾಧರ ಲೋಕವನ್ನು ಆಳುವ ಪದವಿ ಪಡೆದನು. ಆಧ್ಯಾತ್ಮಿಕ ಜ್ಞಾನದಲ್ಲಿ ಉನ್ನತಿ ಸಾಧಿಸಿದ್ದರ ಮಧ್ಯಂತರ ಫಲವಿದಾಗಿತ್ತು. ತರುವಾಯ ಚಿತ್ರಕೇತುವು ಪಠಿಸಿದ ಮಂತ್ರ ಪ್ರಭಾವದಿಂದ ಕೇವಲ ಕೆಲವೇ ದಿನಗಳಲ್ಲಿ ಅವನ ಮನಸ್ಸಿಗೆ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಪ್ರಗತಿಯ ಬೆಳಕು ಬಿದ್ದಿತು. ಹಾಗಾಗಿ ಅವನು ಅನಂತ ದೇವನ ಪಾದಕಮಲಗಳ ಆಶ್ರಯ ಪಡೆದನು. ಚಿತ್ರಕೇತುವು ದೇವೋತ್ತಮ ಪರಮಪುರುಷನಾದ ಶೇಷನಲ್ಲಿ ಆಶ್ರಯ ಪಡೆದನು. ಶೇಷದೇವರು ಕಮಲ ಪುಷ್ಪದ ತಂತುಗಳ ಹಾಗೆ ಶ್ವೇತವರ್ಣದವರಾಗಿದ್ದು ನೀಲವರ್ಣದ ವಸ್ತ್ರಗಳನ್ನುಟ್ಟು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಮಕುಟ, ತೋಳಬಂದಿ, ಡಾಬು ಮತ್ತು ಬಳೆಗಳಿಂದ ಶೋಭಿಸುತ್ತಿದ್ದರು. ಅವರು ಮಂದಸ್ಮಿತರಾಗಿದ್ದರು. ಅವರ ನೇತ್ರಗಳು ರಕ್ತವರ್ಣದ್ದವಾಗಿದ್ದವು. ಸನತ್ಕುಮಾರರಂತಹ ಸ್ತೋತ್ರಾರ್ಹರಾದ ಮುಕ್ತ ಜೀವಿಗಳು ಶೇಷದೇವರನ್ನು ಸುತ್ತುವರೆದಿದ್ದನ್ನು ಚಿತ್ರಕೇತುವು ಕಂಡನು. ಚಿತ್ರಕೇತು ಮಹಾರಾಜನು ದೇವೋತ್ತಮ ಪರಮಪುರುಷನನ್ನು ಕಂಡೊಡನೆ ಅವನ ಪ್ರಾಪಂಚಿಕ ಕಲ್ಮಶಗಳೆಲ್ಲವೂ ತೊಡೆದು ಹೋದವು. ಸಂಪೂರ್ಣವಾಗಿ ಪಾವನನಾದ ಅವನು ಮೂಲ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಾಪಿತನಾಗಿ ಮೌನಿಯೂ ಗಂಭೀರನೂ ಆದನು. ಭಗವತ್ ಪ್ರೇಮದಿಂದ ಅವನ ಕಣ್ಣುಗಳು ಆನಂದ ಭಾಷ್ಪಗಳನ್ನು ಸುರಿಸಿದವು. ಅವನ ಮೈಯ ರೋಮಗಳು ನಿಮಿರಿ ನಿಂತವು. ಪರಮ ಭಕ್ತಿ ಹಾಗೂ ಪ್ರೀತಿಗಳಿಂದ ಅವನು ಮೂಲ ದೇವೋತ್ತಮ ಪರಮಪುರುಷನಿಗೆ ನಮಸ್ಕರಿಸಿದನು. ಚಿತ್ರಕೇತುವು ಭಗವಂತನ ಪಾದಾರವಿಂದಗಳನ್ನು ತನ್ನ ಆನಂದಾಶ್ರುಗಳಿಂದ ಮೇಲಿಂದ ಮೇಲೆ ತೋಯಿಸಿದನು. ಹರ್ಷೋನ್ಮಾದದಿಂದ ಗಂಟಲು ಬಿಗಿದುಕೊಂಡಂತಾಗಿ ಬಹಳ ಹೊತ್ತು ಅವನ ಬಾಯಿಂದ ಮಾತು ಹೊರಡದೆ ಭಗವಂತನಿಗೆ ಸೂಕ್ತವಾದ ಪ್ರಾರ್ಥನೆಯನ್ನು ಸಲ್ಲಿಸಲು ಸಾಧ್ಯವಾಗಲಿಲ್ಲ. ತರುವಾಯ ಬುದ್ಧಿಯಿಂದ ಮನಸ್ಸನ್ನು ನಿಗ್ರಹಿಸಿಕೊಂಡು ಇಂದ್ರಿಯಗಳನ್ನು ಬಾಹ್ಯ ವಿಷಯಗಳತ್ತ ಹರಿಯದಂತೆ ಪ್ರತಿಬಂಧಿಸಿ ತನ್ನ ಭಾವನೆಗಳನ್ನು ಪ್ರಕಟಿಸಲು ಸೂಕ್ತ ಶಬ್ದಗಳನ್ನು ಪುನರ್ಗಳಿಸಿದನು. ಬಳಿಕ ಸಾತ್ವತ ಸಂಹಿತೆಗಳಾದ ಬ್ರಹ್ಮ ಸಂಹಿತೆ ಮತ್ತು ನಾರದ ಪಂಚರಾತ್ರಗಳಂತಹ ಪವಿತ್ರ ಗ್ರಂಥಗಳ ಮೂರ್ತೀಕೃತ ವ್ಯಕ್ತಿಯೂ ಎಲ್ಲರ ಗುರುವೂ ಆದ ಭಗವಂತನನ್ನು ಕುರಿತು ಚಿತ್ರಕೇತುವು ಹೀಗೆಂದು ಪ್ರಾರ್ಥಿಸಿದನು. ಅವಿಜೇತನಾದ ಹೇ ಭಗವಂತನೇ, ನಿನ್ನನ್ನು ಯಾರೂ ಜಯಿಸಲಾರರು. ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿದ ಭಕ್ತರು ನಿನ್ನನ್ನು ನಿಜವಾಗಿಯೂ ಜಯಿಸಬಲ್ಲರು. ನಿನ್ನಿಂದ ಯಾವ ಲೌಕಿಕವಾದ ಲಾಭವನ್ನೂ ಅಪೇಕ್ಷಿಸದ ಭಕ್ತರ ವಿಷಯದಲ್ಲಿ ಉದ್ದೇಶವಿಲ್ಲದೆಯೇ ಕರುಣೆ ತೋರುವೆ. ಆದ್ದರಿಂದ ಅಂತಹ ಭಕ್ತರು ನಿನ್ನನ್ನು ಅವರ ಅಧೀನದಲ್ಲಿಟ್ಟುಕೊಳ್ಳಬಲ್ಲರು. ವಾಸ್ತವವಾಗಿ ನಿನ್ನನ್ನು ನೀನು ಅವರಿಗೆ ಸಮರ್ಪಿಸಿಕೊಂಡಿರುವೆ. ಇದೇ ಕಾರಣಕ್ಕಾಗಿ ಭಕ್ತರ ಮೇಲೆ ನಿನಗೂ ಪೂರ್ತಿಯಾದ ನಿಯಂತ್ರಣವಿರುವುದು. ಪರಮಪ್ರಿಯನಾದ ಭಗವಂತನೇ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಿನ್ನ ವೈಭವಗಳಲ್ಲದೆ ಬೇರೆ ಅಲ್ಲ. ಬ್ರಹ್ಮ ಮತ್ತಿತರ ಸೃಷ್ಟಿಕರ್ತರು ನಿನ್ನೊಂದು ಅಂಶದಲ್ಲಿನ ಬಹು ಸಣ್ಣ ಅಂಶವಾದ್ದರಿಂದ ಸೃಷ್ಟಿ ಮಾಡುವ ಆಂಶಿಕ ಶಕ್ತಿಯಿಂದಾಗಿಯೇ ಅವರು ದೇವರಾಗುವುದಿಲ್ಲ. ತಾವು ಬೇರೆಯೇ ಆದ ದೇವರುಗಳೆಂಬ ಅವರ ತಿಳುವಳಿಕೆಯ ಮಿಥ್ಯೆಯಾದ ಹೆಮ್ಮೆ. ಇದು ತಪ್ಪು ತಿಳುವಳಿಕೆ. ಈ ಜಗತ್ತಿನಲ್ಲಿ ಅಣುವಿನಂತಹ ಸೂಕ್ಷ್ಮ ಕಣದಿಂದ ಹಿಡಿದು ದೈತ್ಯಾಕಾರದ ಬ್ರಹ್ಮಾಂಡಗಳು, ಸಮಸ್ತ ಭೌತಿಕ ಶಕ್ತಿ, ಇವುಗಳ ಆದಿ ಅಂತ್ಯ ಮಧ್ಯದಲ್ಲಿಯೂ ನೀನಿರುವೆ. ಹಾಗಿದ್ದು ನೀನು ನಿರಂತರನಾದವನು, ಆದಿ ಅಂತ್ಯ ಮಧ್ಯಾವಸ್ಥೆಗಳಿಲ್ಲದವನು, ಈ ಮೂರೂ ಹಂತಗಳಲ್ಲಿ ಇರುವವನು ಎಂದು ಗ್ರಹಿಸಲಾಗಿರುವ ನೀನು ಶಾಶ್ವತನು. ಜಗತ್ತಿನ ವ್ಯಕ್ತಿ ರೂಪವು ಇಲ್ಲವಾದಾಗಲೂ ನೀನು ಮೂಲ ಶಕ್ತಿಯಾಗಿ ಉಳಿದಿರುವೆ. ಪ್ರತಿಯೊಂದು ಬ್ರಹ್ಮಾಂಡವು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಸಮಗ್ರ ಶಕ್ತಿ ಮತ್ತು ಮಿಥ್ಯಾಹಂಕಾರವೆಂಬ ಏಳು ಪದರಗಳನ್ನು ಹೊಂದಿದೆ. ಇವುಗಳಲ್ಲಿ ಒಂದೊಂದು ಹಿಂದಿನದಕ್ಕಿಂತ 10 ಪಟ್ಟು ವಿಸ್ತಾರವಾದದ್ದು. ಈ ಜಗತ್ತೇ ಅಲ್ಲದೆ ಲೆಕ್ಕಕ್ಕೆ ಸಿಗದಷ್ಟು ಜಗತ್ತುಗಳಿವೆ. ಅವು ಸೀಮಾತೀತವೆನ್ನುವಷ್ಟು ಬೃಹತ್ತಾದವುಗಳಾದರೂ ನಿನ್ನ ಮಟ್ಟಿಗೆ ಅಣುಗಳಂತೆಯೇ ಚಲಿಸುತ್ತವೆ. ಆದ್ದರಿಂದ ನಿನ್ನನ್ನು ಸೀಮಾತೀತ ಎಂದು ಕರೆಯುತ್ತಾರೆ. ಹೇ ಪರಮೋನ್ನತನಾದ ಭಗವಂತನೇ, ಇಂದ್ರಿಯ ತುಷ್ಟಿಗಾಗಿ ಹಾತೊರೆಯುವ ಬುದ್ಧಿಶೂನ್ಯರಾದ ಜನರು ನಾನಾ ದೇವತೆಗಳನ್ನು ಪೂಜಿಸುತ್ತಾರೆ. ಇಂತಹವರು ಮನುಷ್ಯ ರೂಪದ ಪಶುಗಳಿಗಿಂತ ಉತ್ತಮರೇನಲ್ಲ. ಪಾಶವೀ ಪ್ರವೃತ್ತಿಗಳ ಕಾರಣ ಈ ಜನ ನಿನ್ನ ಆರಾಧನೆಯಲ್ಲಿ ವಿಫಲರಾಗುತ್ತಾರೆ. ಬದಲಿಗೆ ಗಣನೆಗೆ ಬಾರದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ದೇವತೆಗಳು ನಿನ್ನ ಭವ್ಯತೆಯ ಸಣ್ಣ ಕಿಡಿಗಳಲ್ಲದೆ ಬೇರೇನಲ್ಲ. ಈ ಇಡೀ ಬ್ರಹ್ಮಾಂಡವು ಲಯವಾದಾಗ ಅಧಿಕಾರದಲ್ಲಿಲ್ಲದ ದೊರೆಯ ಉದಾತ್ತ ವ್ಯಕ್ತಿತ್ವದಂತೆ ದೇವತೆಗಳೂ ಅವರು ಕೊಟ್ಟ ವರಗಳೂ ಲಯವಾಗುತ್ತವೆ. ಹೇ ಭಗವಂತನೇ, ಸರ್ವಜ್ಞಾನ ಮೂಲನೂ ಭೌತಿಕ ಗುಣಗಳಿಗೆ ಅತೀತನೂ ಆದ ನಿನ್ನನ್ನು ಇಂದ್ರಿಯ ತುಷ್ಟಿಯಂತಹ ಲೌಕಿಕ ಅಪೇಕ್ಷೆಗಳ ಗೀಳು ಹಿಡಿದವರು ಐಹಿಕ ಐಶ್ವರ್ಯಗಳಿಂದ ವೈಭವಯುತವಾಗಿ ಪೂಜಿಸಿದರೆ ಅಂತಹವರಿಗೆ ನಿಸ್ಸಾರವಾದ ಅಥವಾ ಹುರಿದ ಬೀಜಗಳು ಹೇಗೆ ಮೊಳೆಯೊಡೆಯುವುದಿಲ್ಲವೋ ಹಾಗೆ ಭೌತಿಕ ಪುನರ್ಜನ್ಮವು ಪ್ರಾಪ್ತವಾಗುವುದಿಲ್ಲ. ಭೌತಿಕ ಪ್ರಕೃತಿಗೆ ಬದ್ಧರಾಗಿರುವ ಕಾರಣ ಜೀವಿಗಳಿಗೆ ಪುನಃ ಪುನಃ ಹುಟ್ಟು ಸಾವುಗಳು ಉಂಟಾಗುವುವು. ನೀನು ಅಲೌಕಿಕನಾದ್ದರಿಂದ ನಿನ್ನ ಅಲೌಕಿಕತೆಯಲ್ಲಿ ಭಾಗಿಯಾಗುವ ಒಲವಿರುವವನು ಪ್ರಾಕೃತಿಕ ಗುಣಪ್ರಭಾವಗಳಿಂದ ಪಾರಾಗುವನು. ಹೇ ಅಜೇಯನಾದವನೇ, ನಿನ್ನ ಪಾದ ಪದ್ಮಗಳ ಆಶ್ರಯ ಪಡೆಯಲು ಅಕಳಂಕಿತ ಧರ್ಮ ಪದ್ಧತಿಯಾದ ಭಾಗವತ ಧರ್ಮವನ್ನು ಕುರಿತು ನೀನು ಮಾತನಾಡಿದ್ದು ನಿನ್ನ ವಿಜಯವಾಯಿತು. ಸ್ವಯಂ ಸಂತೃಪ್ತರಾದವರು, ಐಹಿಕ ಅಪೇಕ್ಷೆಗಳನ್ನು ತೊರೆದವರು ಆದ ಕುಮಾರರಂತಹ ಋಷಿಗಳು ಪ್ರಾಪಂಚಿಕ ಕಲ್ಮಶಗಳಿಂದ ಮುಕ್ತರಾಗಲು ನಿನ್ನನ್ನು ಪೂಜಿಸುತ್ತಾರೆ. ಬೇರೆಯ ರೀತಿಯಲ್ಲಿ ಹೇಳುವುದಾದರೆ, ನಿನ್ನ ಪಾದ ಪದ್ಮಗಳ ಆಶ್ರಯ ಗಳಿಸಲು ಭಾಗವತ ಧರ್ಮವನ್ನು ಸ್ವೀಕರಿಸುತ್ತಾರೆ. ಭಾಗವತ ಧರ್ಮವನ್ನು ವಿನಾಯಿಸಿ ಬೇರೆಲ್ಲ ಧರ್ಮ ಪಂಥಗಳು ವಿರೋಧಾಭಾಸಗಳಿಂದ ತುಂಬಿದ್ದಾಗಿವೆ. ಅವು ಕಾಮ್ಯಫಲಗಳ ಮತ್ತು ನೀನು ನಾನು ನನ್ನದು ನಿನ್ನದು ಎಂಬ ತಾರತಮ್ಯದ ಕಲ್ಪನೆಗಳ ರೀತಿಯ ಕೆಲಸ ಮಾಡುತ್ತವೆ. ಇಂತಹ ಪ್ರಜ್ಞೆಯು ಶ್ರೀಮದ್ ಭಾಗವತದ ಅನುಯಾಯಿಗಳಿಗಿಲ್ಲ. ಭಾಗವತಾನುಯಾಯಿಗಳಿಗೆ ಇರುವುದು ಕೃಷ್ಣ ಪ್ರಜ್ಞೆಯೊಂದೇ. ಇವರು ಕೃಷ್ಣನು ಅವರವನೆಂದು, ಅವರು ಕೃಷ್ಣನಿಗೆ ಸೇರಿದವರೆಂದು ಆಲೋಚಿಸುತ್ತಾರೆ. ಇನ್ನೂ ಹೀನ ದರ್ಜೆಯ ಧರ್ಮಪಂಥಗಳುಂಟು. ಶತ್ರುಮರ್ದನ ಅಥವಾ ಯೋಗಶಕ್ತಿಯ ಗಳಿಕೆ ಈ ಪಂಥಗಳ ಆಲೋಚನಾ ಮಾರ್ಗವಾಗಿದೆ. ಇಂತಹ ಧರ್ಮಪಂಥಗಳು ಮೋಹ ಮತ್ತು ಮತ್ಸರಗಳಿಂದ ತುಂಬಿದ್ದು ಅಶುದ್ಧವೂ ಅಶಾಶ್ವತವೂ ಆಗಿದೆ. ಈರ್ಷ್ಯಾಪೂರ್ಣವಾಗಿರುವ ಕಾರಣ ಇವು ಅಧರ್ಮದಿಂದ ತುಂಬಿವೆ. ತನ್ನ ಮತ್ತು ಇತರರ ಬಗೆಗೆ ಅಸೂಯೆಯನ್ನು ಪ್ರಚೋದಿಸುವ ಧರ್ಮಪಂಥವೊಂದು ತನಗಾಗಲಿ ಅಥವಾ ಇತರರಿಗಾಗಲಿ ಹೇಗೆ ತಾನೇ ಉಪಕಾರ ಮಾಡಿತು? ಇಂತಹ ಧರ್ಮಗಳನ್ನು ಪಾಲಿಸುವುದರಿಂದ ಏನು ಶುಭ ಸಾಧಿಸಿದಂತಾಯಿತು? ಇದರಿಂದ ಬರುವ ಲಾಭವಾದರೂ ಏನು? ವ್ಯಕ್ತಿಯು ಈರ್ಷೆಯಿಂದ ತನ್ನನ್ನು ತಾನು ಘಾತಿಸಿಕೊಂಡು ಇತರರಿಗೆ ನೋವುಂಟು ಮಾಡಿ ನಿಮ್ಮ ಕ್ರೋಧವನ್ನು ಕೆರಳಿಸಿ ಅಧರ್ಮವನ್ನು ಆಚರಿಸುತ್ತಾನೆ. ಪ್ರಿಯನಾದ ಭಗವಂತನೇ, ಜೀವನದ ಪರಮ ಉತ್ಕೃಷ್ಟ ಧ್ಯೇಯಗಳಿಂದ ಅತ್ಯಂತ ಸರಿಯದ ನಿನ್ನ ಆಲೋಚನಾ ರೀತಿಯ ಜೀವಿಕಾ ವೃತ್ತಿಗಳನ್ನು ವ್ಯಕ್ತಿಗೆ ಶ್ರೀಮದ್ ಭಾಗವತದಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ ಉಪದೇಶಿಸಲಾಗಿದೆ. ಮೇಲು ಕೀಳುಗಳೆಂಬುದಿಲ್ಲದೆ ಚರಾಚರವಾದ ಎಲ್ಲರಿಗೂ ಸಮನಾದವನಾದ ನಿನ್ನ ಮೇಲ್ವಿಚಾರಣೆಯಲ್ಲಿ ವೃತ್ತಿಧರ್ಮಗಳನ್ನಾಚರಿಸುವವರನ್ನು ಆರ್ಯರೆಂದು ಕರೆಯುತ್ತಾರೆ. ಅಂತಹ ಆರ್ಯರು ದೇವೋತ್ತಮ ಪರಮಪುರುಷನಾದ ನಿನ್ನನ್ನು ಪೂಜಿಸುತ್ತಾರೆ. ನನ್ನ ದೇವರೇ, ನಿನ್ನ ದರ್ಶನ ಪಡೆದು ಸಕಲ ಕಲ್ಮಶಗಳಿಂದ ತಕ್ಷಣ ಮುಕ್ತನಾಗುವುದು ಅಸಾಧ್ಯವೇನೂ ಅಲ್ಲ. ನಿನ್ನನ್ನು ಪ್ರತ್ಯಕ್ಷವಾಗಿ ಕಾಣುವುದು ಹಾಗಿರಲಿ, ಒಂದೇ ಒಂದು ಸಲ ನಿನ್ನ ನಾಮಧೇಯವನ್ನು ಕೇಳಿದ ಮಾತ್ರಕ್ಕೆ ಅತ್ಯಂತ ಹೀನವರ್ಗದ ಚಂಡಾಲರೂ ಕೂಡ ಎಲ್ಲ ಐಹಿಕ ಕಲ್ಮಶಗಳಿಂದಲೂ ಮುಕ್ತರಾಗುತ್ತಾರೆ. ಆದುದರಿಂದ ನನ್ನ ಪ್ರಿಯನಾದ ಭಗವಂತನೇ, ಪಾಪಕರ್ಮಗಳ ಫಲವಾಗಿ ಬಂದ ಪ್ರಾಪಂಚಿಕ ಮೋಹ ಮತ್ತು ವಿಷಯ ಭೋಗಾಪೇಕ್ಷೆಗಳು ನನ್ನ ಮನಸ್ಸು ಮತ್ತು ಹೃದಯಗಳನ್ನು ತುಂಬಿಕೊಂಡಿತ್ತು. ಅವೆಲ್ಲವೂ ನಿನ್ನ ದರ್ಶನ ಮಾತ್ರದಿಂದಲೇ ತೊಡೆದು ಹೋಯಿತು. ಮಹರ್ಷಿಗಳಾದ ನಾರದ ಮುನಿಗಳು ಹೇಳಿದ್ದ ಭವಿಷ್ಯವಾಣಿಯು ಹುಸಿಯಾಗಲಿಕ್ಕೆ ಎಡೆಯಿಲ್ಲ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ನಾರದ ಮುನಿಗಳು ನೀಡಿದ ಶಿಕ್ಷಣದ ಫಲವಾಗಿ ನನಗೆ ನಿನ್ನ ಸಂದರ್ಶನವು ಲಭ್ಯವಾಯಿತು. ಹೇ ಅಸೀಮನಾದ ದೇವೋತ್ತಮ ಪರಮಪುರುಷನೇ, ನೀನು ಪರಮಾತ್ಮನಾದುದರಿಂದ ಈ ಐಹಿಕ ಜಗತ್ತಿನಲ್ಲಿ ಜೀವಿಯು ಮಾಡುವ ಕ್ರಿಯೆಗಳೆಲ್ಲವೂ ನಿನಗೆ ಬಹು ಚೆನ್ನಾಗಿ ತಿಳಿದಿರುತ್ತದೆ. ಸೂರ್ಯಪ್ರಕಾಶವಿದ್ದಾಗ ಮಿಂಚುಹುಳುವಿನ ಬೆಳಕು ತೋರವಲ್ಲದ್ದು ಏನೂ ಇಲ್ಲ. ಅದೇ ರೀತಿ ನೀನು ಎಲ್ಲವನ್ನೂ ಬಲ್ಲೆಯಾದ್ದರಿಂದ ನಾನು ನಿನ್ನ ಸಮ್ಮುಖದಲ್ಲಿ ಅರುಹುವಂತದ್ದೇನೂ ಇಲ್ಲ. ನನ್ನ ಪ್ರಿಯ ಪ್ರಭುವೆ, ನೀನು ಈ ವಿಶ್ವಾಭಿವ್ಯಕ್ತಿಯ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು. ಅತಿ ಪ್ರಾಪಂಚಿಕರು, ಸದಾ ಪ್ರತ್ಯೇಕತೆಯನ್ನೇ ಕಾಣುವವರೂ ಆದ ಜನರು ನಿನ್ನನ್ನು ಕಾಣಬಲ್ಲ ಕಣ್ಣುಗಳನ್ನು ಹೊಂದಿಲ್ಲ. ನಿನ್ನ ನೈಜ ಸ್ಥಾನವೇನೆಂಬುದು ಅವರಿಗೆ ಅರ್ಥವಾಗದು. ಹಾಗಾಗಿ ಈ ವಿಶ್ವಾಭಿವ್ಯಕ್ತಿಯು ನಿನ್ನ ವೈಭವದಿಂದ ಸ್ವತಂತ್ರವಾದದ್ದೆಂದು ಈ ಜನ ನಿರ್ಣಯಿಸುತ್ತಾರೆ. ಭಗವಂತನೇ, ನೀನು ಪರಮ ಪುನೀತನು, ಸಕಲ ಷಡೈಶ್ವರ್ಯ ಪರಿಪೂರ್ಣನು. ಆದುದರಿಂದ ನಾನು ನಿನಗೆ ಗೌರವಪೂರ್ಣ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರಿಯ ಪ್ರಭುವೆ, ನೀನು ಕ್ರಿಯಾಶೀಲನಾದ ಬಳಿಕ ಬ್ರಹ್ಮ, ಇಂದ್ರ ಮತ್ತಿತರ ಜಗದವಿವ್ಯಕ್ತಿಯ ನಿರ್ದೇಶಕರು ತಮ್ಮ ನಿಯತ ಕಾರ್ಯಗಳಲ್ಲಿ ಪ್ರವೃತ್ತರಾಗುವರು. ನನ್ನ ದೇವರೇ, ಭೌತಿಕ ಶಕ್ತಿಯನ್ನು ನೀನು ಗ್ರಹಿಸಿದ ಬಳಿಕ ಇಂದ್ರಿಯಗಳು ಗ್ರಹಿಸಲು ಪ್ರಾರಂಭಿಸುವವು. ದೇವೋತ್ತಮ ಪರಮಪುರುಷನು ಎಲ್ಲ ಬ್ರಹ್ಮಾಂಡಗಳನ್ನು ಸಾಸಿವೆ ಕಾಳುಗಳನ್ನು ಹೊತ್ತಂತೆ ತನ್ನ ಶಿರಗಳ ಮೇಲೆ ಹೊತ್ತಿರುವನು. ಪರಮಪುರುಷನೂ ಸಹಸ್ರ ಹೆಡೆಗಳುಳ್ಳವನೂ ಆದ ನಿನಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಶುಕಮುನಿಗಳು ಮುಂದುವರೆಸಿ ಹೇಳಿದರು, ಭಗವಂತನು ದೇವೋತ್ತಮ ಪರಮಪುರುಷನೂ ಆದ ಅನಂತದೇವನು ವಿದ್ಯಾಧರ ಚಕ್ರವರ್ತಿಯಾದ ಚಿತ್ರಕೇತುವಿನ ಪ್ರಾರ್ಥನೆಯಿಂದ ಸುಪ್ರೀತನಾದನು. ಬಳಿಕ ಅವನಿಗೆ ಹೀಗೆಂದು ಪ್ರತ್ಯುತ್ತರ ನೀಡಿದನು, ಹೇ ಕುರುವಂಶ್ರೇಷ್ಠನಾದ ಪರೀಕ್ಷಿತ್ ಮಹಾರಾಜನೇ, ನನ್ನನ್ನು ಕುರಿತು ಮಹರ್ಷಿಗಳಾದ ನಾರದರು ಮತ್ತು ಅಂಗಿರರು ಮಾಡಿದ ಉಪದೇಶಗಳನ್ನು ಸ್ವೀಕರಿಸಿದ ನೀನೀಗ ದಿವ್ಯಜ್ಞಾನದ ಬಗೆಗೆ ಪೂರ್ಣ ಅರಿವನ್ನು ಪಡೆದಿರುವೆ. ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ನಿನಗೆ ಶಿಕ್ಷಣವಾಯಿತಾದ್ದರಿಂದ ನನ್ನನ್ನು ಮುಖತಃ ಕಂಡೆ. ಆದ್ದರಿಂದ ನೀನೀಗ ಪರಿಪೂರ್ಣನು. ಚರಾಚರವಾದ ಸಕಲ ಜೀವಿಗಳು ನನ್ನ ವಿಸ್ತೃತ ರೂಪಗಳು, ನನ್ನಿಂದ ಪ್ರತ್ಯೇಕವಾದವುಗಳು. ಅಸ್ತಿತ್ವದಲ್ಲಿರುವ ಎಲ್ಲ ಜೀವಿಗಳ ಅಭಿವ್ಯಕ್ತಿಯು ನನ್ನಿಂದ ಆಗಿದೆ. ಹಾಗಾಗಿ ನಾನು ಸಕಲ ಜೀವಿಗಳ ಪರಮಾತ್ಮನಾಗಿದ್ದೇನೆ. ದಿವ್ಯೋಚ್ಚಾರಗಳಾದ ಓಂಕಾರ ಮತ್ತು ಹರೇ ಕೃಷ್ಣ ಹರೇ ರಾಮ, ಇವುಗಳ ರೂಪವು ನಾನು. ಪರಮೋನ್ನತ ಪರಮ ಸತ್ಯವು ನಾನು. ನನ್ನ ಈ ಉಭಯ ರೂಪಗಳು ಎಂದರೆ ದಿವ್ಯೋಚ್ಚಾರ ಮತ್ತು ವಿಗ್ರಹದ ಶಾಶ್ವತ ಆನಂದಮಯ ಆಧ್ಯಾತ್ಮಿಕ ರೂಪಗಳು ನನ್ನ ನಿತ್ಯ ರೂಪಗಳು. ಅವು ಐಹಿಕವಲ್ಲ. ಹೋಗಾರ್ಹವಾದ ಸಾಧನ ಸಂಪತ್ತುಗಳನ್ನು ಈ ಜಡಜಗತ್ತು ಹೊಂದಿದೆ ಎಂದು ಬದ್ಧಜೀವಿಯು ಒಪ್ಪಿಕೊಳ್ಳುತ್ತಾನೆ. ಇದರಿಂದಾಗಿ ತಾನು ಈ ಸಂಪನ್ಮೂಲಗಳ ಭೋಗಿಯೆಂದು ಬದ್ಧಾತ್ಮವು ಹಿಗ್ಗುತ್ತದೆ. ಅದೇ ರೀತಿ ಭೋಗಾರ್ಹ ಸಂಪನ್ಮೂಲಗಳು ತನ್ನಲ್ಲಿವೆಯೆಂದು ಈ ಐಹಿಕ ಜಗತ್ತು ಜೀವಿಯಲ್ಲಿ ಹಿಗ್ಗುತ್ತದೆ. ಹೀಗೆ ಜಗತ್ತು ಜೀವಿ ಇವೆರಡೂ ಹಿಗ್ಗುತ್ತವೆ. ಅವೆರಡೂ ನನ್ನ ಶಕ್ತಿಗಳೇ, ಆದ್ದರಿಂದ ನನ್ನಿಂದ ವ್ಯಾಪಿತವಾಗುತ್ತವೆ. ಭಗವಂತನಾಗಿ ನಾನು ಈ ಪರಿಣಾಮಗಳಿಗೆ ಕಾರಣನು. ಜೀವಿ ಜಗತ್ತು ಈ ಉಭಯರೂ ನನ್ನ ಆಶ್ರಯ ಪಡೆಯುವರೆಂಬುದನ್ನು ವ್ಯಕ್ತಿಯು ತಿಳಿದುಕೊಳ್ಳಬೇಕು. ಗಾಢ ನಿದ್ರೆಯಲ್ಲಿರುವ ವ್ಯಕ್ತಿಯು ಸ್ವಪ್ನ ಕಾಣುತ್ತಾನೆ. ದೂರದಲ್ಲೆಲ್ಲೋ ಇರುವ ಭವ್ಯವಾದ ಬೆಟ್ಟಗಳು, ವಿಶಾಲವಾದ ನದಿಗಳಂತಹ ಬಾಹ್ಯ ವಸ್ತುಗಳನ್ನು ತನ್ನಲ್ಲಿ ನೋಡುತ್ತಾನೆ. ಇಡೀ ಬ್ರಹ್ಮಾಂಡವನ್ನೇ ಕಂಡರೂ ಕಾಣಬಹುದು. ಒಮ್ಮೊಮ್ಮೆ ವ್ಯಕ್ತಿಯು ಸ್ವಾಪ್ನಿಕ ಸ್ಥಿತಿಯಿಂದ ಎಚ್ಚೆತ್ತಾಗ ತಾನು ಮನುಷ್ಯನಾಗಿ ಎಲ್ಲೋ ಒಂದು ಕಡೆ ಹಾಸಿಗೆಯಲ್ಲಿ ಮಲಗಿರುವುದು ಅರಿವಿಗೆ ಬರುತ್ತದೆ. ಅಂತಹ ಹೊತ್ತಿನಲ್ಲಿ ತಾನು ಇಂತಹದೊಂದು ನಿರ್ದಿಷ್ಟ ರಾಷ್ಟ್ರಕ್ಕೆ ಸೇರಿದವನು ಅಥವಾ ಕುಟುಂಬದ ಸದಸ್ಯ ಎಂದಿತ್ಯಾದಿಯಾಗಿರುವ ತನ್ನ ವಿಭಿನ್ನ ಸ್ಥಿತಿಗಳನ್ನು ತನ್ನಲ್ಲಿ ಕಾಣುತ್ತಾನೆ. ಗಾಢನಿದ್ದೆ, ಸ್ವಪ್ನ ಮತ್ತು ಜಾಗೃತಾವಸ್ಥೆ, ಈ ಸ್ಥಿತಿಗಳು ದೇವೋತ್ತಮ ಪರಮಪುರುಷನ ಶಕ್ತಿಗಳಾಗಿವೆಯಲ್ಲದೆ ಬೇರೆಯಲ್ಲ. ಈ ಎಲ್ಲ ಸ್ಥಿತಿಗಳ ಮೂಲ ಸೃಷ್ಟಿಕರ್ತನು ಭಗವಂತನೆಂಬುದನ್ನು, ಈ ಸ್ಥಿತಿಗಳಿಂದ ಅವನು ಬಾಧಿತನಾಗುವುದಿಲ್ಲವೆಂಬುದನ್ನು ಜೀವಿಯು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಾರ ಮೂಲಕ ನಿದ್ರಿಸುವ ವ್ಯಕ್ತಿಯು ತನ್ನ ಸ್ವಾಪ್ನಿಕ ಸ್ಥಿತಿಯನ್ನು ಅರಿಯುವನೋ ಹಾಗೂ ಭೌತಿಕ ಇಂದ್ರಿಯಗಳ ಕ್ರಿಯೆಗಳನ್ನು ಮೀರಿದ ಸುಖವನ್ನು ಅನುಭವಿಸುವನೋ ಆ ಪರಬ್ರಹ್ಮನ್ ಆದ ಸರ್ವವ್ಯಾಪಿ ಪರಮಾತ್ಮನು ನಾನೆಂದು ತಿಳಿ. ಹಾಗೆಂದ ಮೇಲೆ ನಿದ್ರಾಜೀವಿಯ ಕ್ರಿಯೆಗಳಿಗೆ ನಾನು ಕಾರಣನು. ವ್ಯಕ್ತಿಯ ನಿದ್ರಾಕಾಲದ ಕನಸುಗಳ ವಸ್ತು ವಿಷಯಗಳಿಗೆ ಪರಮಾತ್ಮನಷ್ಟೇ ಸಾಕ್ಷೀಭೂತನಾದರೆ ಪರಮಾತ್ಮನಿಗಿನ್ನ ವಿಭಿನ್ನವಾದ ಜೀವಿಯು ಕನಸುಗಳಲ್ಲಿನ ಕ್ರಿಯೆಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವುದು ಹೇಗೆ? ಒಬ್ಬ ವ್ಯಕ್ತಿಯ ಅನುಭವಗಳನ್ನು ಇನ್ನೊಬ್ಬನು ಅರ್ಥ ಮಾಡಿಕೊಳ್ಳಲಾರನು. ಸಾಂದರ್ಭಿಕ ಕ್ರಿಯೆಗಳೇ ಬೇರೆ. ಕನಸು ಮತ್ತು ನಿದ್ರಾಕಾಲದಲ್ಲಿ ಕಾಣಿಸಿಕೊಳ್ಳುವ ಸಂಗತಿಗಳನ್ನು ಕುರಿತು ವಿಚಾರಿಸುತ್ತಿರುವ ಜೀವಿಯೇ ಬೇರೆ. ತಿಳಿದುಕೊಳ್ಳುವುದು ಎಂಬುದು ಬ್ರಹ್ಮನ್. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ತಿಳಿದುಕೊಳ್ಳುವುದರ ಗುಣಾತ್ಮಕತೆಯು ಪರಮಾತ್ಮನಿಗೆ ಮತ್ತು ಜೀವಿಗಳಿಗೆ ಸೇರಿದ್ದಾಗಿದೆ. ಹೀಗಾಗಿ ಜೀವಿಯು ನಿದ್ರಾಕಾಲದ ಹಾಗೂ ಜಾಗೃತಾವಸ್ಥೆಯ ಕ್ರಿಯೆಗಳನ್ನು ಅನುಭವಿಸಬಹುದಾಗಿದೆ. ಎರಡು ಮಜಲುಗಳಲ್ಲಿಯೂ ತಿಳಿದುಕೊಳ್ಳುವ ಆತನು ಬದಲಾಗಿಲ್ಲ. ಆದರೆ ಗುಣಾತ್ಮಕವಾಗಿ ಪರಮೋನ್ನತ ಬ್ರಹ್ಮನಲ್ಲಿ ಒಂದಾಗಿದ್ದಾನೆ. ಜೀವಿಯು ನನ್ನಿಂದ ಬೇರೆಯಾದವನೆಂದು ಆಲೋಚಿಸಿ ನಿರಂತರತೆ, ಜ್ಞಾನ ಹಾಗೂ ಆನಂದಗಳ ವಿಷಯದಲ್ಲಿ ನನ್ನಲ್ಲಿ ಒಂದಾಗಿರುವ ತನ್ನ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಮರೆತರೆ ಅವನ ಐಹಿಕ ಬದ್ಧ ಜೀವನವು ಆರಂಭವಾಗುತ್ತದೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ಜೀವಿಯು ತನ್ನ ಹಿತಾಸಕ್ತಿಗಳನ್ನು ನನ್ನದರೊಂದಿಗೆ ಸಮೀಕರಿಸುವುದನ್ನು ಬಿಟ್ಟು ಅವನ ದೈಹಿಕ ವಿಸ್ತರಣೆಗಳಾದ ಹೆಂಡತಿ, ಮಕ್ಕಳು ಹಾಗೂ ಪ್ರಾಪಂಚಿಕ ಸಂಪತ್ತುಗಳಲ್ಲಿ ಆಸಕ್ತನಾಗುತ್ತಾನೆ. ಈ ರೀತಿಯಲ್ಲಿ ಅವನ ಕ್ರಿಯೆಗಳ ಪ್ರಭಾವದಿಂದಾಗಿ ಒಂದು ದೇಹದಿಂದ ಇನ್ನೊಂದು ದೇಹ ಒದಗುತ್ತದೆ. ಒಂದು ಮರಣದ ಆನಂತರ ಇನ್ನೊಂದು ಮರಣವು ಸಂಭವಿಸುತ್ತದೆ. ವೇದ ಸಾಹಿತ್ಯಾಧ್ಯಯನದಿಂದ ಹಾಗೂ ಅದರ ಅನುಷ್ಠಾನದಿಂದ ಮನುಷ್ಯನು ಆತ್ಮ ಸಾಕ್ಷಾತ್ಕಾರ ಪಡೆದು ಪರಿಪೂರ್ಣತೆಯನ್ನು ಗಳಿಸಬಹುದು. ಭರತಖಂಡದಂತಹ ಧರ್ಮನಿಷ್ಠ ರಾಷ್ಟ್ರದಲ್ಲಿ ಮನುಷ್ಯನಾಗಿ ಜನಿಸಿದವನಿಗೆ ಇದು ವಿಶೇಷವಾಗಿ ಸಾಧ್ಯ. ಇಂತಹ ಅನುಕೂಲಕರ ಸ್ಥಾನದಲ್ಲಿ ಜನಿಸಿ ತನ್ನ ಆತ್ಮವನ್ನು ಅರ್ಥ ಮಾಡಿಕೊಂಡು ಪರಿಪೂರ್ಣತೆಯನ್ನು ಗಳಿಸಿದ ಮನುಷ್ಯನು ಖ್ಯಾತ ಗ್ರಹವ್ಯೂಹಗಳಿಗೆ ಉನ್ನತಿ ಹೊಂದಿದರೂ ಕೂಡ ಅದನ್ನು ಗಳಿಸಲಾರನು. ವೇದ ಸಾಹಿತ್ಯವು ಪ್ರತಿಪಾದಿಸುವ ಕಾಮ್ಯಕರ್ಮಾಚರಣೆಯಾಗಲಿ ಅಥವಾ ಭೌತಿಕ ಕ್ರಿಯೆಗಳಿಂದಾಗಲಿ ಕಾಮ್ಯ ಫಲಗಳ ಸಲುವಾಗಿ ಮಾಡುವ ಕ್ರಿಯಾಕ್ಷೇತ್ರದಲ್ಲಿ ಕಂಡುಬರುವ ಕ್ಲೇಶಗಳನ್ನು ಗಮನಿಸಿ ಬಯಸಿದ ಫಲಗಳಿಗೆ ವಿರುದ್ಧವಾದ ಫಲಗಳು ದೊರೆಯುತ್ತವೆ ಎಂಬುದನ್ನು ನೆನೆಸಿಕೊಂಡು ಬುದ್ಧಿವಂತನಾದ ವ್ಯಕ್ತಿಯು ಕಾಮ್ಯಕರ್ಮಗಳಲ್ಲಿ ತೊಡಗುವ ಅಪೇಕ್ಷೆಯನ್ನು ತೊರೆಯಬೇಕು. ಏಕೆಂದರೆ ಇಂತಹ ಕ್ರಿಯೆಗಳಿಂದ ಬದುಕಿನ ಅಂತಿಮ ಧ್ಯೇಯ ಸಾಧನೆ ಮಾಡಲಾಗುವುದಿಲ್ಲ. ಇದಕ್ಕೆ ಪ್ರತಿಯಾಗಿ ಕಾಮ್ಯ ಫಲಾಪೇಕ್ಷೆಯಿಲ್ಲದೆ ವ್ಯಕ್ತಿಯು ಕಾರ್ಯಶೀಲನಾದರೆ, ಎಂದರೆ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ನಿರತನಾದರೆ, ಕ್ಲೇಶಗಳಿಂದ ಮುಕ್ತನಾಗಿ ಜೀವನದಲ್ಲಿ ಅತ್ಯುನ್ನತ ಗುರಿಯನ್ನು ಸಾಧಿಸಬಹುದು. ಇದನ್ನು ಪರಿಗಣಿಸಿ ವ್ಯಕ್ತಿಯು ಪ್ರಾಪಂಚಿಕವಾದ ಅಪೇಕ್ಷೆಗಳನ್ನು ವರ್ಜಿಸಬೇಕು. ಸ್ತ್ರೀ ಪುರುಷರು ದಂಪತಿಗಳಾಗಿ ಸೇರಿ ಸುಖವನ್ನು ವೃದ್ಧಿಸಿಕೊಳ್ಳಲು ಹಾಗೂ ದುಃಖವನ್ನು ತಗ್ಗಿಸಿಕೊಳ್ಳಲು ಒಟ್ಟಾಗಿ ಚಿಂತಿಸಿ ನಾನಾ ರೀತಿಗಳಲ್ಲಿ ಜೊತೆಗೂಡಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಅವರ ಕ್ರಿಯೆಗಳು ಇಚ್ಛಾಮಯವಾಗಿರುತ್ತವೆ. ಆದ್ದರಿಂದ ಇಂತಹ ಕ್ರಿಯೆಗಳು ಎಂದೂ ಸುಖಮೂಲವಾಗಿರಲಾರವು, ಎಂದೂ ದುಃಖವನ್ನು ತಗ್ಗಿಸಲಾರವು. ಬದಲಾಗಿ ಅವು ಹೆಚ್ಚಿನ ಅಸಂತುಷ್ಟಿಗೆ ಕಾರಣವಾಗುತ್ತದೆ. ಐಹಿಕ ಅನುಭವದಿಂದ ಬೀಗುವ ಜನರ ಕ್ರಿಯೆಗಳು ಅವರು ಎಚ್ಚೆತ್ತ ಮಲಗಿದ ಮತ್ತು ಗಾಢ ನಿದ್ರೆಯಲ್ಲಿನ ಸ್ಥಿತಿಯನ್ನು ಕಲ್ಪಿಸಿಕೊಳ್ಳುವ ಫಲಗಳಿಗೆ ವಿರುದ್ಧವಾದ ಫಲಗಳನ್ನು ತರುವುವು ಎಂಬುದನ್ನು ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಬೇಕು. ಭೌತವಾದಿಯು ಗ್ರಹಿಸಲು ಬಹು ಕಷ್ಟವಾದರೂ ಚೇತನಾತ್ಮವು ಈ ಎಲ್ಲ ಸ್ಥಿತಿಗಳಿಗೂ ಮಿಗಿಲಾದುದು. ಆದ್ದರಿಂದ ತನ್ನ ತಾರತಮ್ಯ ಜ್ಞಾನವನ್ನು ಆಧರಿಸಿ ವ್ಯಕ್ತಿಯು ಈ ಜೀವನದಲ್ಲಿಯೂ ಮುಂದಿನ ಜೀವನದಲ್ಲಿಯೂ ಕಾಮ್ಯ ಕರ್ಮಫಲಗಳ ಅಪೇಕ್ಷೆಯನ್ನು ವರ್ಜಿಸಬೇಕು. ಇದನ್ನು ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ದಿವ್ಯ ಜ್ಞಾನದಲ್ಲಿ ಅನುಭವ ಪಡೆಯುತ್ತಾ ವ್ಯಕ್ತಿಯು ನನ್ನ ಭಕ್ತನಾಗಬೇಕು. ಬದುಕಿನ ಅತ್ಯುನ್ನತ ಗುರಿಯನ್ನು ಮುಟ್ಟಲು ಪ್ರಯತ್ನಿಸುವ ಜನರು ಗುಣದಲ್ಲಿಯೂ ಆಂಶಿಕ ಮತ್ತು ಸಮಗ್ರ ಬಾಂಧವ್ಯದಲ್ಲಿಯೂ ಸಮಾನರಾದ ಪರಮ ಪರತರ ಪುರುಷನನ್ನು ಹಾಗೂ ಜೀವಿಯನ್ನು ಕುಶಲತೆಯಿಂದ ಪರಿಶೀಲಿಸಬೇಕು. ಇದು ಜೀವನದ ಅಂತಿಮ ಅರಿವು. ಇದಕ್ಕಿಂತ ಉತ್ತಮವಾದ ಸತ್ಯವು ಇನ್ನೊಂದಿಲ್ಲ. ಹೇ ರಾಜನೇ, ನನ್ನ ಈ ಸಿದ್ಧಾಂತವನ್ನು ಸ್ವೀಕರಿಸಿದೆಯಾದರೆ ಐಹಿಕ ಭೋಗಾಪೇಕ್ಷೆಯ ಮೋಹವನ್ನು ತೊರೆದು ಬಹುವಾದ ಶ್ರದ್ಧೆಯಿಂದ ನನಗೆ ಬದ್ಧನಾಗುತ್ತೀಯೇ, ವಿಚಕ್ಷಣ ಸಮರ್ಥನಾಗುತ್ತೀಯೇ, ಜ್ಞಾನವನ್ನು ಜೀವನದಲ್ಲಿ ಅದರ ವಾಸ್ತವಿಕ ಅನ್ವಯವನ್ನೂ ಕುರಿತು ಪೂರ್ಣವಾದ ಅರಿವನ್ನು ಪಡೆದು ನನ್ನನ್ನು ಹೊಂದುವ ಉತ್ತಮೋತ್ತಮ ಪರಿಪೂರ್ಣತೆಯನ್ನು ಪಡೆಯುತ್ತೀಯೇ. ಶುಕಮುನಿಗಳು ಮುಂದುವರೆಸಿ ಹೇಳಿದರು. ಹೀಗೆ ಚಿತ್ರಕೇತುವಿಗೆ ಉಪದೇಶಿಸಿದ ತರುವಾಯ ಅವನಿಗೆ ಪರಿಪೂರ್ಣತೆಯ ಭರವಸೆಯನ್ನು ನೀಡಿ ದೇವೋತ್ತಮ ಪರಮಪುರುಷನೂ ಪರಮಗುರುವೂ ಪರಮಾತ್ಮನೂ ಆದ ಸಂಕರ್ಷಣನು ಚಿತ್ರಕೇತುವು ನೋಡುತ್ತಿದ್ದಂತೆಯೇ ಆ ಸ್ಥಳದಿಂದ ಅಂತರ್ಧಾನನಾದನು. ಇಲ್ಲಿಗೆ ಶ್ರೀಮದ್ ಭಾಗವತದ 6ನೇ ಸ್ಕಂದದ ಚಿತ್ರಕೇತು ರಾಜನು ಪರಮಪ್ರಭುವನ್ನು ಕಂಡದ್ದು ಎಂಬ 16ನೆಯ ಅಧ್ಯಾಯದ ಅನುವಾದವು ಮುಗಿಯಿತು.